नमः अभ्रमं मंगरयितं अददं विमलं सदा आनन्दतीत्मतलं वदेतापत्रयापहं मिथ्या सिद्धांत दुद्ध्वांत विध्वंसन विचक्षणः जयतीत्याकतने भासतां नोहदंबरे अर्थिकल्पितकल्पोऽयं प्रत्यत्ति गजकेसरि व्यासतीत्त गुरुभूयात् अस्मदिष्टात सिद्धये तपोविद्याविरक्त्यादि सद्गुणोगाकरानं वादिराजगुरुनुन्दे हिग्रीवदाश्रयान् पूज्याय राघवेन्द्राय सत्यधर्मरताय च भरतांकल्पवृक्षाय नमतां कामधेनवे दुर्वादिध्वान्तर्वे वैष्णवेन्द्रीवरेन्द्रवे श्रीराघवेन्द्रगुरुवे नमोन्द्रियाडवे आपादमौलिपर्यन्तं गुरूणामाक्ति स्मरेत् तेन विघ्नाः प्रणश्यन्ति सिद्ध्यन्ति मनोरथाः हरिः ओं श्रीगुरुभ्यो नमः ನಾವು ಭಗವದ್ಗೀತೆ ಅದರಲ್ಲಿ ಎಂಟನೇ ಅಧ್ಯಾಯ ಅಲ್ಲಿ ಕೆಲವು ಶ್ಲೋಕಗಳವರೆಗೂ ಭಾಷ್ಯ ತಾತ್ಪರ್ಯವನ್ನು ನೋಡ್ತಾ ಬಂದಿದ್ದೀವಿ. 11, 12, 13 ನೋಡಿದ್ದೀವಿ. ನಾವು ವಿವೃತಿಯನ್ನು ನೋಡ್ತಾ ಬರೋಣ. ವಿವೃತಿ ಗೀತಾವೃತಿ ನಾವು ಐ ಥಿಂಕ್ 9ನೇ ಶ್ಲೋಕವರೆಗೂ ಮಾಡಿದ್ದೀವಿ. ಕವಿಂ ಪುರಾಣ ಮನುಷ್ಯಾಸ್ತಾರ ಮನೋರಣೀಯಾನ್ ಸಮನುಸ್ಮರೇದ್ಯ ಸರ್ವಸ್ಯ ಧಾತಾರ ಅಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸ ಪರಸ್ತಾತ್. ಅದಾದ ಮೇಲೆ ನೆಕ್ಸ್ಟ್ 10ನೇ ಶ್ಲೋಕ, ಇದು ನಾವು ಆಲ್ರೆಡಿ ನೋಡಿದ್ದು ಭಾಷೆ ತಾತ್ಪರ್ಯ. ಸೊ ಒಂಥರ ರೀಕ್ಯಾಪ್ ಮಾಡಿದಂಗಿರುತ್ತೆ. ವಿವೃತಿಯ ಮೂಲಕವಾಗಿ ರಾಯರ ಮಾತುಗಳಲ್ಲಿ ಇದನ್ನು ನೋಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಪ್ರಯಾಣ ಪದ್ಧತಿ, ನಾವು ಕೊನೆ ದೇಹವನ್ನು ಅಂದರೆ ಚರ್ಮದೇಹ ಬಂದಾಗ, ಕೊನೆ ಜನ್ಮ ಬಂದಾಗ ಆ ದೇಹವನ್ನು ಬಿಟ್ಟು ಮೋಕ್ಷಕ್ಕೆ ಹೋಗುವ ಬಗೆ ಬಗೆ ರೀತಿಗಳಿದೆ. ಅದೇ ಯೋಗಾಭ್ಯಾಸ, ಯೋಗಧಾರಣೆಯಿಂದ ಹೋಗುವುದು, ಇಲ್ಲ ಭಕ್ತಿ ಜ್ಞಾನ ವೈರಾಗ್ಯಗಳಿದ್ದ ಮನುಷ್ಯರು ಅವರು ಆ ಭಕ್ತಿ ಜ್ಞಾನಗಳ ಮೂಲಕವಾಗಿಯೇ ಭಗವಂತನನ್ನು ಸ್ಮರಣೆ ಮಾಡ್ತಾ ದೇಹವನ್ನು ಬಿಡ್ತಾರೆ. ಅಂದರೆ ಯೋಗಶಕ್ತಿವಿಲ್ಲದೇನೆ ಅವರು ಯೋಗಶಕ್ತಿಯನ್ನು ಉಪಯೋಗಿಸದೆ ಹೋಗುವಂತಹದ್ದು. ಸೊ ಆ ಭಕ್ತಿ ಜ್ಞಾನ ವೈರಾಗ್ಯಗಳ ಮೂಲಕವಾಗಿ ಚರ್ಮದೇಹವನ್ನು ಬಿಟ್ಟು ಹೋದರೆ ಬರೋ ಸಿಗುವ ಆನಂದ ಜಾಸ್ತಿ ಯೋಗಾಭ್ಯಾಸದಿಂದ ಬರುವುದಕ್ಕಿಂತ. ಯೋಗಾಭ್ಯಾಸದಿಂದ ಹೋಗುವುದು ಕೂಡ ಸ್ವಲ್ಪ ಕಷ್ಟಕರವಾದದ್ದು, ಅದರ ಸಾಧನೆ ಬರಬೇಕು. ಸೊ ಅದು ವಿಶೇಷ ಸಾಧನೆ ಮಾಡಿದವರಿಗೆ ಬರುವಂತಹದ್ದು. ಸೊ ಒಬ್ಬೊಬ್ಬರಿಗೆ ಅವರವರಿಗೆ ಯುಕ್ತವಾದ ದಾರಿಯಲ್ಲಿ ಅವರು ಹೋಗ್ತಾರೆ. ಸೊ ಅಲ್ಲಿ ಯೋಗಾಭ್ಯಾಸದಿಂದ ಹೋಗುವವರು ಹೇಗೆ ಹೋಗ್ತಾರೆ ಅನ್ನೋದನ್ನು ಹೇಳ್ತಾ ಅಲ್ಲಿ 10ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಹೇಳ್ತಾ ಇದ್ದಾನೆ. ಪ್ರಯಾಣ ಕಾಲೆ, ಪ್ರಯಾಣ ಅಂದರೆ ಏನು? ಈ ದೇಹದಿಂದ ಹೊರಗೆ ಪ್ರಯಾಣ ಮಾಡು. ಪ್ರಯಾಣ ಅಂತ ಹೇಳಿದರೆ ದೇಹದಿಂದ ಹೊರಗೆ ಹೋಗುವ ಪ್ರಯಾಣ. ಈ ಪ್ರಯಾಣ ಸಮಯದಲ್ಲಿ ಮನಸ ಅಚಲೇನ, ಅಚಲೇನ ಮನಸ, ಚಲನವಾಗದು ಅಸ್ಥಿರವಾಗಿರುವುದು ಚಲನ, ಅಚಲನ ಅಂದರೆ ಸ್ಥಿರವಾಗಿರುವುದು. ಸೊ ಅಚಲವಾಗಿ ಸ್ಥಿರವಾಗಿರುವಂತಹ ಮನಸ್ಸಿನಿಂದ, ಅಚಲೇನ ಮನಸ, ಸ್ಥಿರವಾದ ಮನಸ್ಸಿನಿಂದ ಭಕ್ತಿಯಾ ಯುಕ್ತ, ಭಕ್ತಿಯಿಂದ ಕೂಡಿದವನಾಗಿ ಯೋಗ ಬಲೇನ ಚ ಏವ, ಯೋಗ ಬಲದಿಂದಲೇ ಅಂದರೆ ಯೋಗ ಸಾಮರ್ಥ್ಯದಿಂದ ಮೋಕ್ಷಕ್ಕೆ ಹೋಗುವವನಿಗೆ ಭಕ್ತಿ ಬೇಕಾಗಿಲ್ಲ ಅಂತ ಅರ್ಥ ಅಲ್ಲ. ಯೋಗ ಸಾಮರ್ಥ್ಯವೂ ಬೇಕು, ಭಕ್ತಿಯೇ ಬೇಕು. ಆದರೆ ಭಕ್ತಿಯ ಕ್ಕಿಂತ ಯೋಗ ಸಾಮರ್ಥ್ಯದ ಮೇಲೆ ಅವರು ಆಧಾರ ಪಟ್ಟಿರ್ತಾರೆ ಜಾಸ್ತಿ. ಪ್ರಯಾಣ ಪ್ರಾಣ ಬಿಡುವುದು ಯೋಗ ಧಾರಣೆ ಶಕ್ತಿಯಿಂದ ಬಿಡ್ತಾರೆ. ಆದ್ದರಿಂದ ಯೋಗ ಬಲೇನ ಚ ಏವ ಭ್ರುವೋಹ ಮಧ್ಯೆ ಪ್ರಾಣಂ ಆವೇಶ್ಯ, ಎರಡು ಹುಬ್ಬುಗಳ ಮಧ್ಯ ಪ್ರಾಣಶಕ್ತಿಯನ್ನು ನಿಲ್ಲಿಸಿ ಸಮ್ಯಕ್ ಚೆನ್ನಾಗಿ ಸ ಆ ಸಾಧಕನಾದವನು ತಂ ಪರಂ ಪುರುಷಂ ಆ ಪರಮಪುರುಷನಾದ ಪರಮಾತ್ಮನನ್ನು ದಿವ್ಯಂ ದಿವು ಕ್ರೀಡಾಯಾಮ್ ಕ್ರೀಡಾರೂಪನಾದ ಭಗವಂತನನ್ನು ಉಪೈತಿ ಪಡೆಯುತ್ತಾನೆ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಭಕ್ತಿಯಾಯುಕ್ತ, ಅದನ್ನು ಈ ಶಬ್ದಗಳು ಬಹಳ ಸರಳವಾಗಿರುವ ಶಬ್ದಗಳಾದ್ದರಿಂದ ರಾಯರು ಅಲ್ಲಿ ಅದನ್ನು ಮೊದಲು ಪ್ರೋಸಾರ್ಡಲ್ಲಿ ಕೊಡ್ತಾ ಇದ್ದಾರೆ. ಭಕ್ತಿಯಾಯುಕ್ತ ಸನ್, ಸನ್ ಅನ್ನುವುದು ಅಧ್ಯಾಹಾರ, ಸನ್ ಅಂದರೆ ಹಾಗೆ ಇದ್ದು ಭಕ್ತಿಯಿಂದ ಕೂಡಿದವನ ಆಗಿ ಅಂತೀವಲ್ವ, ಆಗಿ ಅನ್ನೋದು ಸನ್. ಭಕ್ತಿಯಾಯುಕ್ತ ಸನ್ ಪ್ರಯಾಣ ಕಾಲೆ ಯೋಗ ಬಲೇನ ಭ್ರುವೋಹ ಮಧ್ಯೆ ಪ್ರಾಣಂ ಆವೇಶ್ಯ ಅಚಲೇನ ಮನಸ ಯಹ ಸ್ಮರೇತ್ ಸ ದಿವ್ಯಂ ಪರಂ ಪುರುಷಂ ಉಪೈತಿ ಇತಿ ಯೋಜನಾ. ಪರಂ ಅಂದರೆ ಉತ್ತಮ, ಉತ್ತಮಂ ಅನ್ನುವ ಅರ್ಥವನ್ನಲ್ಲಿ ರಾಯರು ಸಿಂಪಲ್ ಆಗಿ ಆ ಒಂದು ಶಬ್ದಕ್ಕೆ ಮಾತ್ರ ಪರಂ ಅಂದರೆ ಉತ್ತಮಂ ಅಂತೆ, ದಿವ್ಯಂ ಪರಂ ಅಂದರೆ ಉತ್ತಮಂ ಪುರುಷಂ ಪುರುಷನಾದ ಪುರುಷೋತ್ತಮನಾದ ಭಗವಂತನನ್ನು ಉಪೈತಿ ಇತಿ ಯೋಜನಾ. ಇದು ಈ ವಿಧವಾದ ಸ್ಟ್ರಕ್ಚರ್ ಇದೆ ಅಂಥೇಳಿ ರಾಯರು ತಿಳಿಸಿಕೊಟ್ಟಿದ ಮೇಲೆ ಅದರಲ್ಲಿ ಅದನ್ನು ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ಖಂಡಾರ್ಥದಲ್ಲಿ ರಾಯರು ಹೀಗೆ ಹೇಳ್ತಾ ಇದ್ದಾರೆ ಗೀತಾವಿರುತಿಯಲ್ಲಿ, ಅತ್ರ ಆದಿತ್ಯವರ್ಣಂ ಇತಿ. ಸೊ ಇಲ್ಲಿ ಆದಿತ್ಯವರ್ಣಂ, ಇದು ಮುಂಚಿನ ಶ್ಲೋಕಗಳಲ್ಲಿ ನೋಡಿ ಆದಿತ್ಯವರ್ಣಂ ಅಲ್ಲಿ ಹೇಳಿದ್ದಾರೆ ಮುಂಚಿನ ಪದ್ಯದಲ್ಲಿ. ಕವಿಂ ಪುರಾಣ ಮನುಷ್ಯಾಸ್ತ್ರ ಮನೋರಣೀಯ ಸಮನುಸ್ಮರೇತಿಯ ಸರ್ವಸ್ಯ ಧಾತಾರಂ ಅಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಾ ಪರಸ್ತಾತ್ ಅಂತ ಒಂಬತ್ತನೇ ಪದ್ಯದಲ್ಲಿ ಹೇಳಿದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆದಿತ್ಯವರ್ಣಮಿತಿ ಸ ಶರೀರತ್ವ ಪ್ರಾಪ್ತೇಹೇ ಜನ್ಮಾದಿ ಪ್ರಸಂಗ ಇತಿ ಶಂಕಾ ವಿದಾಸಾಯ ತಮಸಃ ಪರಸ್ತಾತ್ ಇದಿ ಇತಿ ಉಕ್ತಂ ತದ್ ದೇಹಸ್ಯ ಅಪ್ರಾಕೃತತ್ವಾತ್ ನ ಜನ್ಮಾದಿದೋಷ ಇತಿ ಭಾವಃ ಯೋಗಬಲೇನ ಏವ ಭ್ರೂವೋ ಮಧ್ಯೆ ಪ್ರಾಣಮಾವೇಶ್ಯ ಇತಿ ಏತದ್ ವಾಯುಜಯಾದಿ ಮತ್ ಮಾತ್ರ ಅಸಾಧಾರಣಂ ಅಂತ ಹೇಳಿ ಇದನ್ನು ಸ್ವಲ್ಪ ಮತ್ತು ನಾವು ನೋಡಿದ್ದೀವಿ. ಅಂದರೆ ಆದಿತ್ಯವರ್ಣಂ ಅಂತ ಹೇಳಿದರೆ ಸೂರ್ಯ ಒಂಬತ್ತನೇ ಶ್ಲೋಕದಲ್ಲಿ ಸೂರ್ಯನಂತೆ ಪ್ರಕಾಶವುಳ್ಳವನು ಅಂತ ಹೇಳಿದ್ದರಿಂದ ಭಗವಂತನಿಗೆ ಸೂರ್ಯನಂತೆ ಪ್ರಕಾಶವಿದೆ. ಪ್ರಕಾಶ ಸೂರ್ಯನಂತೆ ಸೂರ್ಯನ ಪ್ರಕಾಶ ನಮ್ಮ ಕಣ್ಣಿಗೆ ಕಾಣಿಸತ್ತೆ. ಭಗವಂತನಿಗೆ ಸೂರ್ಯನಂತೆ ಪ್ರಕಾಶ ಇದೆ ಅಂತ ಹೇಳಿದರೆ ಆ ಪ್ರಕಾಶ ನಮ್ಮ ಪ್ರಾಕೃತ ದೃಷ್ಟಿಗೂ ಅಂದರೆ ಅದು ಪ್ರಾಕೃತವಾದ ಒಂದು ಪ್ರಕಾಶ ಅಂತ ನಮಗೆ ಸಂದೇಹವಲ್ಲಕ್ಕೆ ಅವಕಾಶವಿದೆ. ದೇರ್ ಇಸ್ ಎ ಸ್ಕೋಪ್. ಸೂರ್ಯನಂತೆ ಪ್ರಕಾಶವಿದೆ ಅಂದರೆ ಅವನಿಗೂ ಒಂದು ಪ್ರಕೃತಿ ಸಂಬಂಧವಾದ ಒಂದು ದೇಹವಿದೆ, ಆದ್ದರಿಂದ ಸೂರ್ಯನಂತೆ ಪ್ರಕಾಶ ಇದೆ, ಭಗವಂತನಿಗೂ ದೇಹವಿದೆ ಅನ್ನುವ ಒಂದು ಸಂದೇಹ ಸಂಶಯ ಬರಬಹುದು. ಆದ್ದರಿಂದ ಅವನಿಗೆ ಪ್ರಾಕೃತ ದೇಹವಿದೆ ಅಂತ ಹೇಳಿದರೆ ಆ ದೇಹ ಬಿಟ್ಟಾಗ ಮರಣ, ದೇಹ ಬಂದಾಗ ಜನನ. ಸೊ ಅವನಿಗೂ ಒಂದು ಹುಟ್ಟು ಸಾವುಗಳು, ಅಂದರೆ ಭಗವಂತ ಅವತಾರಗಳನ್ನು ಮಾಡಿದಾಗ ಅವನಿಗೂ ಒಂದು ದೇಹ ಬಂತು, ಅವತಾರ ಮುಗಿಸಿದಾಗ ದೇಹ ಹೋಯಿತು ಅಂತ ನಮಗೆ ಸಂಶಯ ಸಂದೇಹಗಳು ಬಂದರೆ ಅದಕ್ಕೆ ಸಮಾಧಾನವಾಗಿ ಹೇಳ್ತಾರೆ, ದೇಹವಿದೆ ಅಂತ ಹೇಳಿದಂತ ಆಗುತ್ತೆ. ಆದ್ದರಿಂದ ಅವನಿಗೂ ಜನನ ಮರಣಾದಿಗಳು ಉಪಬೇಕಾಗುತ್ತೆ ಅನ್ನುವ ಆ ಶಂಕೆ ಡೌಟ್ ಅನುಮಾನವನ್ನು ಸಂದೇಹವನ್ನು ಪರಿಹಾರ ಮಾಡುವುದಕ್ಕಾಗಿ ತಮಸಃ ಪರಸ್ತಾತ್ ಅನ್ನುವ ಶಬ್ದ ಪ್ರಯೋಗ ಮಾಡಿದ್ದಾರೆ ಈ ಈ ಶ್ಲೋಕದಲ್ಲಿ ಹೇಳುವಂತಹದ್ದು. ತಮಸಃ ಪರಸ್ತಾತ್ ಅಂತ ಹೇಳುವ ಕಾರಣ ಯಾವುದು ಅಂತ ಹೇಳಿದೆ, ದಟ್ ಈಸ್ ದ ರೀಸನ್. ಸೊ ಆ ಒಂಬತ್ತನೇ ಶ್ಲೋಕದಲ್ಲಿ ಹೇಳುವಂತಹದ್ದು ಅಲ್ಲಿ ಹೇಳುವಂತಹದ್ದು ತಮಸಃ ಪರಸ್ತಾತ್ ಅಂತ ಒಂಬತ್ತನೇ ಶ್ಲೋಕದಲ್ಲಿ ಹೇಳುವುದಕ್ಕೆ ಕಾರಣವನ್ನು ಈ ಹತ್ತನೇ ಶ್ಲೋಕದಲ್ಲಿ ವಿಸ್ತಾರ ಮಾಡ್ತಾ ಇದ್ದಾರೆ. ಸೊ ತಮಸಃ ಪರಸ್ತಾತ್ ಅಂತ ಅಲ್ಲಿ ಹೇಳಿದ್ದು ಆ ಕಾರಣದಿಂದ ಹೇಳಿದ್ದಾರೆ. ವಾಯುಜಯಾದಿ ಮತ್ ಮಾತ್ರ ಅಸಾಧಾರಣ ಅಂತ ಹೇಳಿ, ಅಂದರೆ ಈ ಭಗವಂತ ಅವನ ದೇಹ ಅಪ್ರಾಕೃತ, ಆದ್ದರಿಂದ ಅವನು ತಮಸಃ ಅಂದರೆ ತಮಸ್ಸಿಗೆ ಮೀರಿದ್ದಾನೆ. ತಮಸ್ಸು ಅಂತ ಹೇಳಿದರೆ ತಮಸ್ಸು ತಮೋಗುಣ ಮಾತ್ರ ಅಲ್ಲ, ಸತ್ವರಜಸ್ತಮೋಗುಣ ಎಲ್ಲವೂ ಅದರಿಂದ ನಾವು ಇಂಪ್ಲೈ ಮಾಡ್ಕೋಬೇಕು. ಅಂದರೆ ಪ್ರಾಕೃತಿಕ ಗುಣಗಳಕ್ಕೆ ಮೀರಿದ್ದಾನೆ ಅಂದರೆ ಅವನಿಗೆ ಪ್ರಾಕೃತವಾದ ದೇಹವಿಲ್ಲ, ಈಸ್ ಬಿಯಾಂಡ್ ಪ್ರಾಕೃತ ಗುಣಗಳು. ಆದ್ದರಿಂದ ಭಗವಂತನ ದೇಹ ಅಪ್ರಾಕೃತವಾದ್ದರಿಂದ ಅವನಿಗೆ ಜನ್ಮ ಮರಣಾದಿ ದೋಷಗಳು ಇಲ್ಲ ಅಂತ ಅದು ಹೇಳಿದಂತಾಯಿತು. ಸೊ ಇಲ್ಲಿ ಯೋಗ ಬಳದಿಂದಲೇ ಹುಬ್ಬುಗಳ ಮಧ್ಯೆ ಪ್ರಾಣ ನಿಲ್ಲಿಸಿ ಅನ್ನೋದು ವಾಯುಜಯವನ್ನು ಪಡೆದವರಿಗೆ ಮಾತ್ರ ಸಂಬಂಧಪಟ್ಟದ್ದು. ಅದಕ್ಕೆ ಇದು ಅಸಾಧಾರಣತೆ, ಸಾಧಾರಣ ಇಟ್ಸ್ ನಾಟ್ ಎ ಕಾಮನ್ ಟು ಎವರಿಬಡಿ. ವಾಯುಜಯಾದಿಮತ್ ಮಾತ್ರ ಅಸಾಧಾರಣಂ ಅಂತೇಳಿ, ಪ್ರಾಣಂ ಆವೇಶ್ಯ ಇತ್ಯೇತದ್, ಅಂದರೆ ಹುಬ್ಬುಗಳ ಮಧ್ಯೆ ಪ್ರಾಣವನ್ನು ನಿಲ್ಲಿಸಿ ಅಂತ ಹೇಳಿದ್ದು ಓಹೋ, ಅಂದರೆ ಮೋಕ್ಷಕ್ಕೆ ಹೋಗಬೇಕಂದರೆ ಎಲ್ಲರೂ ಕೂಡ ಹೀಗೆ ಮಾಡಬೇಕು, ಹುಬ್ಬುಗಳ ಮಧ್ಯೆ ಪ್ರಾಣವನ್ನು ನಿಲ್ಲಿಸಿದರೆ ಮಾತ್ರ ಮೋಕ್ಷಕ್ಕೆ ಹೋಗಲಿಕ್ಕೆ ಸಾಧ್ಯವಾಗತ್ತೆ ಅಂತ ಭಾವನೆ ಮಾಡಬೇಡಿ. ಅದು ಎಲ್ಲರಿಗೂ ಸಂಬಂಧಪಟ್ಟ ವಿಷಯವಲ್ಲ. ಇಟ್ ಈಸ್ ನಾಟ್ ಕಾಮನ್ ಟು ಎವರಿಬಡಿ. ಯೋಗಧಾರಣ ಶಕ್ತಿ ಇರುವವರಿಗೆ ಪ್ರಾಣದೇಯವನ್ನು ಅಂದರೆ ಪ್ರಾಣಶಕ್ತಿ ಅದನ್ನು ಯಾರು ಕಂಟ್ರೋಲ್ ಮಾಡ್ಕೊಂಡಿದ್ದಾರೋ, ದೇರ್ ಓನ್ ಲೈಫ್ ಫೋರ್ಸ್ ಅಂತೀವಲ್ವ, ಲೈಫ್ ಫೋರ್ಸ್ ಅದನ್ನು ಕಂಟ್ರೋಲ್ ಮಾಡಿಕೊಂಡು ಪ್ರಾಣದೇಯವನ್ನು ಪಡೆದವರಿಗೆ ಮಾತ್ರ ಅವರಿಗೆ ಜ್ಞಾನಭಕ್ತಿ ವೈರಾಗ್ಯಗಳು ಪೂರ್ಣವಾಗಿ ಇಲ್ಲ. ಅಂದರೆ ಆ ಜ್ಞಾನಭಕ್ತಿ ವೈರಾಗ್ಯಗಳು ಪೂರ್ಣವಾದ್ದರಿಂದ ಮೋಕ್ಷ ಸಿದ್ಧಿಸುವುದು ವಾಯುದೇಯ ಇಲ್ಲದವರಿಗೆ, ವಾಯುದೇವಿದ್ದವರಿಗೆ ಆ ಪೂರ್ಣವಾಗಿ ಇಲ್ಲದೇ ಇದ್ದರೂ ಕೂಡ ಜ್ಞಾನಭಕ್ತಿ ವೈರಾಗ್ಯಗಳು ಈ ಪ್ರಾಣವಾಯು ಜಯ ಇದ್ದಾಗ ಏನಾಗುತ್ತೆ ಅಂದರೆ ಪ್ರಾಣವಾಯು ಜಯ ಇಲ್ಲದವರಿಗೆ ಜ್ಞಾನಭಕ್ತಿ ವೈರಾಗ್ಯಗಳು ಪೂರ್ಣವಾದ್ದರಿಂದ ಪ್ರಾಣಶಕ್ತಿ ಜಯ ಪ್ರಾಣ ಜಯ ಅನ್ನುವುದು ಬೇಕಾಗಿಲ್ಲ. ಪ್ರಾಣಜಯ ಪಡೆದವರಿಗೆ ಜ್ಞಾನಭಕ್ತಿ ವೈರಾಗ್ಯಗಳು ಪೂರ್ಣವಾಗಿಲ್ಲ ಆದ್ದರಿಂದ ಅವರಿಗೆ ಪ್ರಾಣಜಯ ಬೇಕಾಗಿದೆ. ಸೊ ದಿಸ್ ಈಸ್ ದ ರೀಸನ್. ಅಂದರೆ ಇದಿದ್ದವರಿಗೆ ಅದು, ಸೊ ಇಟ್ ಈಸ್ ನಾಟ್ ಚಾಯ್ಸ್ ಇದೆ ನಮಗೆ ಬೇಕಂದರೆ ಹೀಗೆ ಹೋಗ್ಬೋದು, ಇಲ್ಲ ಅಂದರೆ ಆಗೋದು ಅಂತ ಎರಡು ಚಾಯ್ಸ್ ಇದೆ ಅಂತಲ್ಲ. ಯಾರಿಗೆ ಇದರಲ್ಲಿ ಶಾರ್ಟ್ ಕಮಿಂಗ್ ಇದೋ ಅದಕ್ಕೆ ಅವರು ಅದರ ಮೇಲೆ ಆಧಾರಪಟ್ಟಿದ್ದಾರೆ, ಅದರಲ್ಲಿ ಶಾರ್ಟ್ ಕಮಿಂಗ್ ಇರೋರು ಇದರ ಮೇಲೆ ಆಧಾರಪಟ್ಟು. ಹೀಗೆ ಪರಸ್ಪರವಾಗಿ ಪ್ರಾಣಜಯ ಅನ್ನೋದು ಒಂದು ಕೆಪ್ಯಾಸಿಟಿ, ಆದರೆ ಜ್ಞಾನಭಕ್ತಿ ವೈರಾಗ್ಯಗಳು ಇನ್ನೊಂದು ಕೆಪ್ಯಾಸಿಟಿ. ಇದು ಪೂರ್ಣವಾಗಿ ಎರಡು ಬೇಕು ಎಲ್ಲರಿಗೂ. ನಾವು ಜ್ಞಾನ ಮಾರ್ಗ ಭಕ್ತಿ ಮಾರ್ಗ ಇಲ್ಲ ಜ್ಞಾನ ಮಾರ್ಗ ನಾವು ಮಾಡುವ ಕರ್ಮ ಮಾರ್ಗ ಜ್ಞಾನ ಮಾರ್ಗ, ಜ್ಞಾನವೂ ಬೇಕು ಕರ್ಮವೂ ಬೇಕು, ಜ್ಞಾನವೂ ಬೇಕು ಭಕ್ತಿಯೂ ಬೇಕು ಎಲ್ಲವೂ ಬೇಕು. ಆದರೆ ಪ್ರಾಚುರ್ಯ ಮೋರ್ ಆಫ್ ವಾಟ್ ಅನ್ನೋದು ಹೇಗೆ ಹೇಳ್ತೀವೋ ಹಾಗೆ ಇಲ್ಲಿ ಕೂಡ ಎಲ್ಲರಿಗೂ ಜ್ಞಾನಭಕ್ತಿ ವೈರಾಗ್ಯಗಳು ಬೇಕು, ಎಲ್ಲರಿಗೂ ಸ್ವಲ್ಪ ಯೋಗ ಶಕ್ತಿ, ಅಂದರೆ ನಾವು ಏನೋ ಪ್ರಾಣಶಕ್ತಿಯನ್ನು ಪ್ರಾಣಾಯಾಮ ಅದೆಲ್ಲ ಮಾಡ್ತೀವಿ, ಆದರೆ ಪ್ರಾಣ ಜಯ ಪಡೆದಿಲ್ಲ, ಜ್ಞಾನಭಕ್ತಿ ವೈರಾಗ್ಯಗಳು ಪೂರ್ಣವಾಗಿದೆ, ಅವರಿಗೆ ಪ್ರಾಣಜಯದ ಬೇಕು ಅವಶ್ಯಕತೆ ಇಲ್ಲ. ಪ್ರಾಣಜಯ ಪಡೆದವರಿಗೆ ಜ್ಞಾನಭಕ್ತಿ ವೈರಾಗ್ಯಗಳು ಪೂರ್ಣವಾಗಿಲ್ಲದೆ ಇದ್ದರೂ ಕೂಡ ಈ ಪ್ರಾಣಜಯ ಶಕ್ತಿಯಿಂದ ಅವರು ಮೋಕ್ಷ ಹೋಗ್ತಾರೆ. ಹೀಗೆ ಎರಡು ಡಿಫರೆಂಟ್ ಅಪ್ರೋಚಸ್. ಸೊ ಈ ವಿಧವಾಗಿ ಪ್ರಾಣದೇವಿಲ್ಲದಿದ್ದದೆ ಅದಿದೆ, ಅದಿಲ್ಲದಿದ್ದೆ ಇದು, ಅಂದರೆ ಪೂರ್ಣವಾಗಿಲ್ಲದೆ ಇರುವುದು. ಸೊ ಹೀಗೆ ಇರುತ್ತೆ ಅಂಥೇಳಿ, ಮೋಕ್ಷ ಸಿದ್ಧಿಸುತ್ತೆ ಅಂಥೇಳಿ. ವಾಯುದೇವರ ಇದ್ದವರಿಗೆ ಮಾತ್ರ ಜ್ಞಾನಾದಿಗಳು ಸ್ವಲ್ಪ ಕಡಿಮೆ ಇದ್ದರೂ ಪ್ರಾಣಜಯ ಅಂದರೆ ಪ್ರಾಣವಾಯು ನಿರೋಧ ಅದರಲ್ಲಿರುವ ಒಂದು ಕೆಪ್ಯಾಸಿಟಿ, ಸ್ಪೆಷಲ್ ಸ್ಕಿಲ್, ಆ ನೈಪುಣ್ಯ, ಅದರ ಮೂಲಕವಾಗಿ ಅವರು ಸ್ವಲ್ಪ ಕಡಿಮೆ ಅಲ್ಪ ಮುಕ್ತಿಗೆ ಸ್ವಲ್ಪ ಶೀಘ್ರವಾಗಿ ಬರುತ್ತೆ. ಸೊ ದೇರ್ ಇಸ್ ಅಡ್ವಾಂಟೇಜ್, ಪ್ರಾಣಜಯದಿಂದ ಬರುವ ಮೋಕ್ಷದ ಅಡ್ವಾಂಟೇಜ್ ಏನಂದರೆ ಶೀಘ್ರವಾಗಿ ಬರುತ್ತೆ. ಆದರೆ ಡಿಸ್ಅಡ್ವಾಂಟೇಜ್ ಏನಂದರೆ ಅದರಲ್ಲಿ ಬರುವ ಸುಖ ಕಡಿಮೆ, ಸ್ವಲ್ಪ ಕಡಿಮೆ ರಿಲೇಟಿವ್ ಆಗಿ, ಅಂದರೆ ಇದರಿಂದ ಬರುವುದಕ್ಕಿಂತ ಅದರಲ್ಲಿ ಬರುವ ಸುಖ ಕಡಿಮೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಭಕ್ತಿ ವೈರಾಗ್ಯ ಪೂತ್ಯಾಯೇವ ಮುಕ್ತಿಸಿದ್ದೇ ವಾಯುಜಯಾದಿ ಮತಾಂತು ಈಶದ್ ಜ್ಞಾನಾದಿ ಅಸಂಪೂರ್ಣತಾದವು ಅಪಿ. ಸೊ ಅಸಂಪೂರ್ಣತವು ಅಪಿ, ಅಸಂಪೂರ್ಣತೆ ಇದ್ದರೂ ಕೂಡ ವಾಯುಜಯಾದವು ನಿಪುಣಾನಾಂ, ವಾಯುಜಯದಲ್ಲಿ ನಿಪುಣರಾದವರಿಗೆ ತದ್ ಬಲಾತ್ ಏವ ಅದರ ಬಲದಿಂದಲೇ ಅಲ್ಪ ಮುಕ್ತಿ, ಅಲ್ಪವಾದ ಮುಕ್ತಿ ಅಂದರೆ ಕಡಿಮೆ ಮುಕ್ತಿ ಸ್ವಲ್ಪ, ಕಿಂಚಿತ್ ಶೀಘ್ರಂ ಚ ಅದು ಶೀಘ್ರವಾಗಿ ಬೇಗೆ ಭವತಿ ಇತಿ ವಿಶೇಷ, ಇದೆ ಇದರ ವಿಶೇಷವಾದ ಒಂದು ಲಕ್ಷಣ ಅಂತ ಹೇಳಿ ರಾಯರು ನಮಗೆ ಹೇಳ್ತಾ ಇದ್ದಾರೆ. ಅಲ್ಲಿ ಹೇಳಕ್ಕೆ ಮುಂಚೆ ಅವ್ರು ಹೇಳ್ತಾ ಇದ್ದಾರೆ, ಮಾಂ ಆವಿಷ ಯೋಗ ಬಲೇನ ಏವ ಭ್ರುವೋ ಮಧ್ಯೆ, ಯೋಗ ಬಲದಿಂದಲೇ ಎರಡು ಹುಬ್ಬುಗಳ ಮಧ್ಯದಲ್ಲಿ ಪ್ರಾಣಂ ಆವೇಶ್ಯ ಪ್ರಾಣವನ್ನು ಆವೇಶ ಮಾಡಿಸಿ ಇತ್ಯೇತದ ಈ ವಿಧವಾದಂತಹ ವಾಯುಜಯಾದಿ ಮತ್ ಮಾತ್ರ ಅಸಾಧಾರಣ. ಈ ವಾಯುಜಯಾದಿ ಮತ್ವ ಅನ್ನುವುದು ಅದು ಸರ್ವಸಾಧಾರಣವಲ್ಲ, ಕಾಮನ್ ಪ್ರಾಪರ್ಟಿ ಅಲ್ಲ. ನದು ಉಚ್ಚಿಕ್ರಮಿಷೋ ಸರ್ವಸ್ಯ ಸಾಧಾರಣಂ, ಉಚ್ಚಿಕ್ರಮಿಷಃ ಉತ್ಕ್ರಾಮದ ಮಾರ್ಗ, ಉತ್ಕ್ರಾಮ ಮಾರ್ಗದಲ್ಲಿ ಹೋಗುವವರಿಗೆ ಅದು ಸರ್ವಸಾಧಾರಣವಲ್ಲ. ಉತ್ಕ್ರಾಮ ಮಾರ್ಗದಲ್ಲಿ ಉತ್ಕ್ರಾಂತಿ ಅಂತ ಯಾವುದನ್ನು ಪಡಿತಾರೋ ಅವರಿಗೆ ಯೋಗಶಕ್ತಿಯ ಸಾಮರ್ಥ್ಯದ ಅವಶ್ಯಕತೆ ಬೇಕಾಗಿಲ್ಲ. ಉತ್ಕ್ರಾಮಣ ಮಾರ್ಗ ಅಂದರೆ ಅವರು ಏನು ಮಾಡ್ತಾರೆ, ಆ ಜ್ಞಾನಭಕ್ತಿ ವೈರಾಗ್ಯಗಳಿಂದ ಅವರ ಪ್ರಾಣ ಜೀವ ಅನ್ನುವುದು ಭ್ರಮರಂಧ್ರದ ಮೂಲಕವಾಗಿ ಹೋಗುತ್ತೆ. ಅದು ಈ ಪ್ರಾಣದೇವಿಲ್ಲದೇ ಇದ್ದರೂ ಕೂಡ ಪಡೆಯುವಂತಹ ಅವಕಾಶ ಅವರಿಗಿದೆ, ಜ್ಞಾನಭಕ್ತಿ ವೈರಾಗ್ಯದ ಮೇಲೆ ಆಧಾರಪಟ್ಟವರಿಗೆ ಅಂಥೇಳಿ ಈ ವಿಧವಾಗಿ ಹೇಳಿದ್ದಾರೆ. ಸೊ ಇದನ್ನು ಹೇಳಿದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ, ಯದಕ್ಷರಂ ವೇದ ವಿಧೋ ವದಂತಿ ವಿಶಂತಿ ಯತಯೋ ವಿತರಾಗಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೇ ಅಂತ ಅಲ್ಲಿ 11ನೇ ಪದ್ಯಕ್ಕೆ ವಿವೃತಿಯಲ್ಲಿ ರಾಯರು ಹೇಳ್ತಾ ಇದ್ದಾರೆ. ವಾಯುಜಯಾದಿಮತಾಂ ಮರಣಕಾಲೇ ಕರ್ತವ್ಯಂ ಏವ ಸದ್ಧೇಯಂ ಸ್ಪಷ್ಟಯತಿ ಯದಕ್ಷರಮಿತಿ ಯದ್ವಾ ಕೇನ ಪ್ರಕಾರೇಣ ಸ್ಮರ್ತವ್ಯ ಅಸಿ ಇತಿ ಅಂತೇಳಿ ಪ್ರಶ್ನಿಸಿದ್ಯಂ ಸದ್ಧೇಯಂ ಚಿತ್ತೆ ಅಂತೇಳಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ವಾಯುಜಯ, ಸೊ ವಾಯುಜಯಾದಿಮತ ಅಂದರೆ ವಾಯುಜಯ ಮುಂತಾದವುಗಳಿಂದ ಪಡೆದವರು ಯಾರಿದ್ದಾರೋ ಅವರು ಮರಣಕಾಲೇ ಮರಣ ಸಮಯದಲ್ಲಿ ಕರ್ತವ್ಯಂ ಏವ ಮಾಡಬೇಕಾಗದ್ದನ್ನೇ ಸದ್ಧೇಯಂ ಧ್ಯೇಯದ ಒಂದಿಗೆ ಅಲಾಂಗ್ ವಿತ್ ಅಂದರೆ ಧ್ಯೇಯ ಅಂದರೆ ಧ್ಯಾನ ಮಾಡಲು ಯೋಗ್ಯವಾದದು. ಯಾರು ಧ್ಯೇಯಲ್ಲಿ ಭಗವಂತನೇ ಧ್ಯೇಯ. ಸದ್ಧೇಯಂ ಧ್ಯೇಯದ ಒಂದಿಗೆ ಅಂದರೆ ಯಾರು ಧ್ಯಾನ ಮಾಡಲಿಕ್ಕೆ ಯೋಗ್ಯನಿದ್ದಾನೋ ಆ ಪರಮಾತ್ಮನ ಧ್ಯಾನ ಮಾಡುವುದರ ಮೂಲಕವಾಗಿ ಯದಕ್ಷರಂ ಅನ್ನುವ ಈ ಶ್ಲೋಕದಿಂದ ಭಗವಂತ ಶ್ರೀಕೃಷ್ಣ ಸ್ಪಷ್ಟ ಮಾಡ್ತಾ ಇದ್ದಾನೆ. ಸ್ಪಷ್ಟಯತಿ ಸದ್ಧೇಯಂ ಸ್ಪಷ್ಟಯತಿ ಯದಕ್ಷರಮಿತಿ ಯದ್ವಾ ಇಲ್ಲ ಅಂದರೆ ಯಾವ ಪ್ರಕಾರದ ಯತ್ವ ಯಾವ ಪ್ರಕಾರದಿಂದಾದರೆ ಯದ್ವಾ ಕೇನ ಪ್ರಕಾರೇಣ ಯಾವ ಪ್ರಕಾರದಿಂದಾದರೆ ನಿನ್ನನ್ನು ಸ್ಮರ್ತವ್ಯ ಅಸಿ ನಿನ್ನನ್ನು ಸ್ಮರಿಸಬೇಕು, ನೀನು ಸ್ಮರ್ತವ್ಯನಾಗಿದ್ದಿ ಸ್ಮರಿಸಲು ಯೋಗ್ಯನಾಗಿದ್ದಿ ನಿನ್ನನ್ನು ಹೇಗೆ ಸ್ಮರಿಸಬೇಕು ಅನ್ನುವ ಪ್ರಶ್ನೆಗೆ ಇತಿ ಪ್ರಶ್ನಸ್ಯ ಈ ಪ್ರಶ್ನೆಗೆ ಉತ್ತರಂ ಸಮಾಧಾನವನ್ನು ಸದ್ಧೇಯಂ ಉಚ್ಯತೆ ಧ್ಯೇಯ ವಸ್ತುವಿನ ಒಂದಿಗೆ ಧ್ಯೇಯ ವಸ್ತು ಯಾವುದು ಪರಮಾತ್ಮನೇ ಧ್ಯೇಯ ವಸ್ತು ಆ ಧ್ಯೇಯ ವಸ್ತು ಸಹಿತವಾಗಿ ಇಲ್ಲಿ ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ. ಏತದ್ ಅಕ್ಷರಂ ಇತ್ಯಾದಿ ತ್ರಿಭಿ ಯದಕ್ಷರಂ ಅನ್ನುವ ಮೂರು ಶ್ಲೋಕಗಳಿಂದ ಈ ಮೂರು ಶ್ಲೋಕಗಳಲ್ಲಿ ಅಂದರೆ ಈ 11ನೇ ಶ್ಲೋಕ 12ನೇ ಶ್ಲೋಕ 13ನೇ ಶ್ಲೋಕಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮ ಈ ಯದಕ್ಷರಂ ಅನ್ನುವ ಈ ಶ್ಲೋಕದಿಂದ ಹುಡುಕೊಂಡು ಈ ಇಲ್ಲಿ ಇರುವಂಥ ಸೊ 11, 12, 13 ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ, ಆ ಭಗವಂತ ಹೇಗೆ ಭಗವಂತನನ್ನು ನಾವು ಸ್ಮರಣೆ ಮಾಡಬೇಕು ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಯತ್ಪದಂ ಅಕ್ಷರಂ ಸರ್ವಥಾ ಅಕ್ಷರಂ ಅಂದರೆ ಕ್ಷರ ಅಂದರೆ ನಾಶವಾಗುವುದು. ಯಾವ ಭಗವಂತನ ಪಾದವಾದರೆ ರೂಪವಾದರೆ ಅಕ್ಷರಂ ಕ್ಷರ ಅಂದರೆ ನಾಶ, ಅಕ್ಷರ ನಾಶವಿಲ್ಲದೆ ಇರುವುದು, ಸರ್ವಥಾ ನಾಶರಹಿತ, ಎಲ್ಲ ವಿಧವಾಗಿಯೂ ಚತುರ್ವಿಧ ನಾಶರಹಿತನಾದನು ಭಗವಂತ. ಈ ವಿಧವಾಗಿರುವ ಆ ಭಗವಂತನನ್ನು ವೇದವಿಧ, ವೇದವನ್ನು ಬಲ್ಲವರು, ವೇದವನ್ನು ತಿಳಿದವರು, ಅವರು ವದಂತಿ ಹೇಳತಾರೋ, ಭಗವಂತನ ವರ್ಣನೆಯನ್ನು ಮಾಡುತ್ತಾರೋ, ಯಚ್ಚ ಪದಂ, ಯಾವ ಪದವಾದರೆ ವೀತರಾಗಾಹ ಅಪಗತ ಕಾಮಾದಿ ದೋಷ ಯತಯ ಯತ್ನಶೀಲ, ಭಗವಂತನ ಯಾವ ಪಾದಗಳನ್ನು ಇಲ್ಲ ಯಾವ ರೂಪವನ್ನು, ಪದಂ ಅನ್ನುವ ಶಬ್ದಕ್ಕೆ ಪಾದಗಳು ಫೀಟ್ ಅಂತ ಒಂದರ್ಥ, ರೂಪ ಅಂತಲೂ ಅರ್ಥ, ಎರಡು ಅರ್ಥಗಳು ಇಲ್ಲಿ ಹೊಂದಾವಣೆ. ಭಗವಂತನ ಪಾದಗಳನ್ನು ಪ್ರವೇಶ ಮಾಡ್ತಾನೆ, ಇಲ್ಲ ಭಗವಂತನ ರೂಪವನ್ನು, ಭಗವಂತನ ಆ ಸ್ಥಾನವನ್ನು, ಭಗವಂತ ಇರುವ ಕಡೆಯನ್ನು ಅಲ್ಲಿ ಪ್ರವೇಶ ಮಾಡ್ತಾನೆ ಸಾಧಕನಾದವನು. ಅದಕ್ಕೆ ಯತ್ ಪದಂ, ಯಾವ ಪದವಾದರೆ ಭಗವಂತನನ್ನು ವೀತರಾಗಾಹ ಅಂದರೆ ವಿಗತರಾಗಾಹ, ರಾಗಗಳನ್ನು ಬಿಟ್ಟವರು, ರಾಗಗಳಂದರೆ ನಮ್ಮನ್ನು ಕಟ್ಟಿ ಹಾಕುವಂತಹದ್ದು, ಅಂದರೆ ಅಪಗತ ಕಾಮಾದಿ ದೋಷಾಹ ಅಂತ ವಿವೃತಿಯಲ್ಲಿ ರಾಜ ಹೇಳ್ತಾರೆ. ವಿತರಾಗಾಹ ಅಂದರೆ ಅರ್ಥ ಏನಪ್ಪ ಅಂತ ಹೇಳಿದರೆ ಅಪಗತ ಕಾಮಾದಿ ದೋಷಾಹ ಅಂತ ಖಂಡಾರ್ಥದಲ್ಲಿ ರಾಯರು ಅದನ್ನು ಬಿಡಿಸಿ ಅರ್ಥ ಮಾಡ್ತಾ ಇದ್ದಾರೆ. ವೀತರಾಗಗಳು ರಾಗವನ್ನು ಬಿಟ್ಟವರು, ಅಂದರೆ ಅಪಗತ ಕಾಮಾದಿ ದೋಷ, ರಾಗಗಳು ಅಂದರೆ ಏನು, ರಾಗ ಅಂತ ಹೇಳಿದರೆ ಕಾಮಾದಿ ದೋಷ, ಕಾಮ ಕ್ರೋಧ ಲೋಭ ಮೋಹ ಮದಮಾಚ್ಛರ್ಯ ಅನ್ನುವ ಅರಿಷಡ್ ವರ್ಗಗಳು ಅಷ್ಟೇ ಅಲ್ಲದೆ ಇನ್ನ ಮದಮಾಚ್ಛರ್ಯಗಳಲ್ಲಿ ಬರುವಂತಹ ಅದರ ಕಸಿನ್ ಬ್ರದರ್ಸ್ ಇರುವಂತಹ ರಾಗಗಳು, ರಾಗ ಅಂತ ಹೇಳಿದ್ರೆ ಅಟ್ಯಾಚ್ಮೆಂಟ್ ಅನುರಕ್ತಿಗಳು, ಇವು ರಿಲೇಟೆಡ್ ಟು ಈ ಅರಿಷಡ್ ವರ್ಗ ಮೂಲಭೂತವಾದ ದೋಷಗಳಾದರೆ ಈ ಮೂಲಭೂತವಾದ ದೋಷಗಳಿಂದ ಬರುವಂತಹ ಇತರ ದೋಷಗಳು, ಇತರ ಬೇಸಿಸ್ ಮೇಲೆ ಬರುವಂತಹ ಇತರ ದೋಷ, ಎಲ್ಲ ವಿಧ ದೋಷಗಳನ್ನು ಬಿಟ್ಟವರಾಗಿ ವೀತರಾಗ ಅಪಗತ ಕಾಮಾದಿ ದೋಷ. ಯತಯ ಅಂದರೆ ಯತಿಗಳು ಸನ್ಯಾಸಿಗಳಂತ ಅರ್ಥ ಅಲ್ಲ, ಯತಯ ಅನ್ನುವ ಶಬ್ದಕ್ಕೆ ಸಂಸ್ಕೃತದಲ್ಲಿ ಯತ ಯತ್ ಅಂದರೆ ಪ್ರಯತ್ನ, ಯತ್ನ ಯತ್ನ ಅಂದರೂ ಪ್ರಯತ್ನ ಅಂದರೂ ಒಂದೇ ಎಫರ್ಟ್, ಯತಯ ಅಂತ ಹೇಳಿದರೆ ಪ್ರಯತ್ನಶೀಲಾ ಪ್ರಯತ್ನ ಮಾಡುವವರು ಅಂತ ಅರ್ಥ. ಸೊ ಯತಯ ಪ್ರಯತ್ನವನ್ನು ಮಾಡುವವರು ವಿಶಂತಿ ಪ್ರವೇಶ ಮಾಡ್ತಾರೋ, ಯಾವ ಭಗವತ್ಪಾದವನ್ನು ಈ ಇವರು ಪ್ರವೇಶ ಮಾಡ್ತಾರೋ, ಕಾಮಾದಿ ದೋಷಗಳನ್ನು ಬಿಟ್ಟು ಪ್ರಯತ್ನಶೀಲರು ಪ್ರವೇಶ ಮಾಡ್ತಾರೋ, ಪ್ರವಿಶಂತಿ. ಯಚ್ಚ ಪದಂ ಇಚ್ಛಂತಹ, ಯಾವ ಪಾದಗಳನ್ನು ಭಗವತ್ ಪಾದಗಳನ್ನು ಪಡೆಯಬೇಕನ್ನುವ ಇಚ್ಛೆಯಿಂದ ಕೂಡಿದವರಾಗಿ, ಸೊ ಯಚ್ಚ ಪದಂ ಇಚ್ಛಂತಹ ಬ್ರಹ್ಮಚರ್ಯಂ, ಬ್ರಹ್ಮಚರ್ಯಂ ಇದಕ್ಕೆ ನಾವು ನೋಡಿದ್ದೀವಿ ಭಾಷಾತಾತ್ಪರ್ಯ ನೋಡುವಾಗ, ಬ್ರಹ್ಮಚರ್ಯಂ ಬ್ರಹ್ಮಣಿ ಚರತಿ, ಭಗವಂತನಲ್ಲಿ ಮನಸ್ಸನ್ನಿಟ್ಟು ಇರುವುದೇ ಬ್ರಹ್ಮಚರ್ಯ. ಅದಕ್ಕೆ ಬ್ರಹ್ಮಚರ್ಯಂ ಮನ ಆದಿನಾಂ ಬ್ರಹ್ಮಣಿ ಚರಣಂ ಬ್ರಹ್ಮಚರ್ಯಂ, ಮನಸ್ಸು ಮುಂತಾದ ಎಲ್ಲ ಇಂದ್ರಿಯಗಳನ್ನು ಬ್ರಹ್ಮ ಶಬ್ದವಾಚ್ಯನಾದ ಭಗವಂತನಲ್ಲಿ ನಿಲ್ಲಿಸುವುದೇ ಬ್ರಹ್ಮಚರ್ಯ. ಅಂತಹ ಬ್ರಹ್ಮಚರ್ಯವನ್ನು ಚರಂತಿ ಆಚರಿಸುತ್ತಾರೋ, ಅನುಷ್ಠಾನ ಮಾಡ್ತಾರೋ, ಅನುತಿಷ್ಠಂತಿ ತತ್ಪದಂ, ಆ ಪದವನ್ನು ಪದ್ಯತೆ ಅಂದರೆ ಪದ್ಯತೆ ಅನ್ನೋ ಶಬ್ದಕ್ಕೆ ಪಡೆಯುವುದು ಯಾರಿಂದ, ಮುಮುಕ್ಷುಭಿ ಮೋಕ್ಷವನ್ನು ಪಡೆಯಬೇಕನ್ನುವ ಇಚ್ಛೆಯಿಂದ ಉಳ್ಳವರು ಪ್ರಾಪ್ಯತ ಇತಿ ಪದಂ. ಸೊ ಪದಂ ಅನ್ನುವ ಶಬ್ದಕ್ಕೆ ಸ್ಥಾನ ಅಂತ, ಪದಂ ಅನ್ನುವ ಶಬ್ದಕ್ಕೆ ಹೊಂದುವುದು, ಪದ್ಯತೆ ಅಂದರೆ ವರ್ಬಲ್ ಫಾರ್ಮ್ನಲ್ಲಿ ತಗೊಂಡಾಗ ಅದನ್ನು ಪಡೆಯುತ್ತಾರೋ ಅನ್ನುವ ಅರ್ಥ. ಸೊ ಯಾವ ಪದವನ್ನು ಪಡೆಯುತ್ತಾರೋ, ಯತ್ ಪದಂ ಪದ್ಯತೆ ಉಪಪದ್ಯತೆ ಪದ್ಯತೆ, ಯಾವ ಪದವನ್ನು, ಯಾವ ಪದಗಳನ್ನು, ಯಾವ ಪಾದಗಳನ್ನು, ಯಾವ ರೂಪವನ್ನು, ಯಾವ ಭಗವದ್ ಸ್ಥಾನ ಭಗವಂತನ ರೂಪವನ್ನು ಪದ್ಯತೆ ಪಡೆಯಲ್ಪಡುತ್ತದೋ ಮುಮುಕ್ಷುಭಿ ಮೋಕ್ಷ ಕಾಂಕ್ಷಿಗಳಿಂದ, ಅಂತಹ ಪಾದಗಳನ್ನು ಇತಿ ಪದಂ ಅಂತಹ ಭಗವತ್ ಪಾದವನ್ನು ಪದ್ರು ಗತೌ ಇತ್ಯತಃ ಕರ್ಮಣಿ ಅಕಾರ ಪ್ರತ್ಯಯ ಅಂತೇಳಿ ಅಪದ್ಯತೆ ಅನ್ನೋ ಶಬ್ದಕ್ಕೆ ಪ್ರಾಪ್ಯತ ಅನ್ನೋದು ಹೇಗೆ ಬರುತ್ತೆ ಅಂತ ಒಂದು ಗ್ರಾಮೆಟಿಕಲ್ ರೂಲಿಂದ ತಿಳಿಸಿಕೊಡ್ತಾ ಇದ್ದಾರೆ. ಪದ್ರು ಅನ್ನುವ ಧಾತುವಿಗೆ ಗತೌ ಹೋಗುವುದು ಪಡೆಯುವುದು, ಆದ್ದರಿಂದ ಪದ್ಯತೆ ಅಂದರೆ ಅಲ್ಲಿ ಅದನ್ನು ಪಡೆಯುವುದು ಅಂತೇಳಿ. ಕರ್ಮಣಿ ಅಕಾರ ಪ್ರತ್ಯಯ ಅಂತೇಳಿ ಕರ್ಮಣಿ ಪ್ರಯೋಗ, ಕರ್ತೃ ಪ್ರಯೋಗ, ಕರ್ಮಣಿ ಪ್ರಯೋಗ ಅಂತೇಳಿ. ಕರ್ಮಣಿ ಪ್ರಯೋಗ ಅಂತೇಳಿದರೆ ಆಬ್ಜೆಕ್ಟಿವ್ ಸಬ್ಜೆಕ್ಟಿವ್, ಸಬ್ಜೆಕ್ಟಿವ್ ಯೂಸೇಜ್ ಇಸ್ ಕರ್ತೃ ಪ್ರಯೋಗ, ಆಬ್ಜೆಕ್ಟಿವ್ ಯೂಸೇಜ್ ಇಸ್ ಕರ್ಮಣಿ ಪ್ರಯೋಗ, ಪಡೆಯಲ್ಪಡುತ್ತದೋ ಅಂತ ಪ್ಯಾಸಿವ್ ವಾಯ್ಸ್ನಲ್ಲಿ ಹೇಳುವಂಥದ್ದಾದ್ದರಿಂದ ಇಲ್ಲಿ ಪದ್ಯತೆ ಅಂದರೆ ಪ್ರಾಪ್ಯತ ಅನ್ನುವ ಪ್ಯಾಸಿವ್ ವಾಯ್ಸ್ನಲ್ಲಿ ಬರುವಂತಹದ್ದು, ಅದಕ್ಕೆ ಕರ್ಮಣಿ ಅಕಾರ ಪ್ರತ್ಯಯ ಅಂತ ಹೇಳಿದ್ದಾರೆ. ಸೊ ಅದಾದ ಮೇಲೆ ಸ್ವರೂಪಂ, ಅಂತಹ ಭಗವಂತನ ಪದಗಳನ್ನು, ಸ್ವರೂಪವನ್ನು, ಭಗವಂತನ ಸ್ವರೂಪವನ್ನು ಸಂಗ್ರಹೇಣ, ಸಂಕ್ಷೇಪವಾಗಿ, ಬ್ರೀಫ್ಲಿ, ಇನ್ ಎ ಶಾರ್ಟ್, ಇನ್ ಎ ನಟ್ ಶೆಲ್ ಅಂತೀವಿ, ಸಂಕ್ಷೇಪವಾಗಿ ಸಂಗ್ರಹೇಣ ಪ್ರವಕ್ಷ್ಯೇ, ನಾನು ಹೇಳುತ್ತೀನಿ ತಿಳಿಸಿಕೊಡ್ತೀನಿ, ಪ್ರಕರ್ಷೇಣ ವಕ್ಷ್ಯೇ ಪ್ರವಕ್ಷ್ಯೇ ಐ ವಿಲ್ ಟೆಲ್ ಯು, ಅದಕ್ಕೆ ತತ್ ಪದಸ್ಮರಣ ಪ್ರಕಾರಂ ಪ್ರವಕ್ಷ್ಯಾಮಿ ಇತ್ಯರ್ಥ, ಅದನ್ನು ನನಗೆ ನಿನಗೆ ತಿಳಿಸಿಕೊಡ್ತೀನಿ ಹೇಳ್ತೀನಿ ಅಂತ ಕೃಷ್ಣ ಪರಮಾತ್ಮ ಅರ್ಜುನಿಗೆ ತಿಳಿಸಿಕೊಡ್ತಾ ಇದ್ದಾನೆ. ಅದೇ ಆದ ಮೇಲೆ ಹನ್ನೆರಡನೇ ಪದ್ಯದಲ್ಲಿ ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಧ್ಯ ಚ ಮೂಜ್ಞಾಧಾಯಾತ್ಮನ ಪ್ರಾಣಂ ಆಸ್ಥಿತೋ ಯೋಗಧಾರಣಾಂ ಅಂತ ಇಲ್ಲಿ ಹೇಳುವಂಥದ್ದು. ಇಲ್ಲಿ ಸರ್ವದ್ವಾರಾಣಿ ಸಂಯಮ್ಯ, ಎಲ್ಲ ದ್ವಾರಗಳನ್ನು ನಾವು ಭಾಷಾ ತಾತ್ಪರ್ಯಗಳ ಮೂಲಕವಾಗಿ ನೋಡಿದ್ದೀವಿ. ಸೊ ಇಲ್ಲಿ ವಿವೃತಿಯ ಮೂಲಕವಾಗಿ ನೋಡ್ತಾ ಇದ್ದೀವಿ. ಇಲ್ಲಿ ಸರ್ವದ್ವಾರಾಣಿ ಸಂಯಮ್ಯ, ಎಲ್ಲ ದ್ವಾರಗಳನ್ನು ಸಂಯ, ಇದೆಲ್ಲ ಈ ಯೋಗ ಬಲ ಸಾಮರ್ಥ್ಯದಿಂದ ಹೋಗುವವರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಆ ಯೋಗ ಸಾಮರ್ಥ್ಯದಿಂದ ಹೋಗುವವರು ಏನು ಮಾಡ್ತಾರೆ, ಅವರು ಸರ್ವದ್ವಾರಾಣಿ ಸಂಯಮ್ಯ ಎಲ್ಲ ಬಾಗಿಲುಗಳನ್ನು, ಎಷ್ಟು ಬಾಗಿಲುಗಳು ಈ ದೇಹವೆನ್ನುವ ಈ ಮನೆ ಯಾವುದಿದೋ ಅದಕ್ಕೆ ಒಂಬತ್ತು ನವದ್ವಾರ ಯುತವಾದದ್ದು, ಒಂಬತ್ತು ದ್ವಾರಗಳಿರುವಂತಹ ಮನೆ ಇದು ಈ ದೇಹ. ಆ ಮನೆಯಲ್ಲಿ ನಿಂತವರು ಒಂಬತ್ತು ದ್ವಾರಗಳನ್ನು ಮುಚ್ಚುತ್ತಾರೆ. ಮುಚ್ಚಿ ಆವಾಗ ಆ ಒಂಬತ್ತು ದ್ವಾರ ಮುಚ್ಚಿದಾಗ ಆ ಹತ್ತನೇ ದ್ವಾರ ತಿಳ್ಕೊಳ್ಳುತ್ತೆ. ಆ ಹತ್ತನೇ ದ್ವಾರ ಯಾಕೆ ಹತ್ತು ದ್ವಾರ ಅಂತ ಯಾಕೆ ಹೇಳೋದಿಲ್ಲ ಅಂದರೆ ಹತ್ತನೇ ದ್ವಾರ ಮುಚ್ಚಿಕೊಂಡಿರುತ್ತೆ. ಈ ಒಂಬತ್ತನ್ನು ಮುಚ್ಚಿದಾಗ ಮಾತ್ರ ಹತ್ತನೇ ದ್ವಾರ ತಿಳ್ಕೊಳ್ಳುತ್ತೆ. ಇಟ್ ಓಪನ್ಸ್ ಅಪ್ ಓನ್ಲಿ ವೆನ್ ದೇ ಶಟ್ ಆಲ್ ದಿಸ್ ನೈನ್ ಡೋರ್ಸ್. ಆದ್ದರಿಂದ ಯೋಗಧಾರಣೆ ಶಕ್ತಿ ಮಾಡುವವರು ಏನು ಮಾಡ್ತಾರೆ, ಸರ್ವದ್ವಾರಾಣಿ ಒಂಬತ್ತು ದ್ವಾರಗಳು, ಒಂಬತ್ತು ದ್ವಾರಗಳು ಯಾವುದು, ಎರಡು ಕಣ್ಣು, ಎರಡು ಕಿವಿ, ಎರಡು ಮೂಗಿನ ರಂಧ್ರಗಳು, ಅದಾದ ಮೇಲೆ ಬಾಯಿ ಒಂದು, ಅದಾದ ಮೇಲೆ ಕೆಳಗಿರುವ ಎರಡು ಮಾರ್ಗಗಳು. ಸೊ ಮೂತ್ರದ್ವಾರ ಮಲದ್ವಾರಗಳನ್ನು ಕರುವಂತಹದ್ದು ಕೆಳಗಿನ ದ್ವಾರಗಳು. ಈ ವಿಧವಾಗಿ ಈ ಒಂಬತ್ತು ದ್ವಾರಗಳಿಂದ ಕೂಡಿರುವಂತಹದ್ದು ಈ ದೇಹ. ಅಂತಹ ದೇಹದಲ್ಲಿರುವ ಈ ಒಂಬತ್ತು ದ್ವಾರಗಳನ್ನು ಯಾವಾಗ ಮುಚ್ಚುತ್ತಾರೋ ಆವಾಗ ಆ ಹತ್ತನೇ ದ್ವಾರ ಮೂಧ್ನಿ, ಅದಕ್ಕೆ ಆ ಮೂಧ್ನಿ ತಲೆಯ ಮೇಲ್ಭಾಗ ಬ್ರಹ್ಮರಂಧ್ರ ಅಂತ ಕರೆಯಲ್ಪಡುವುದು, ಆ ದ್ವಾರ ತೆರೆಕೊಳ್ಳುತ್ತೆ. ಅಲ್ಲಿಂದ ಪ್ರಾಣವನ್ನು ಹೊರಗೆ ಹೋಗುವಂತೆ ಮಾಡ್ತಾರೆ. ಆ ಆ ವಿಧವಾಗಿ ಹೋದವರಿಗೆ ಮೋಕ್ಷ ಸಿದ್ಧಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸರ್ವದ್ವಾರಾಣಿ ಸಂಯಮ್ಯ, ಸಮ್ಯಕ್ ಯಮ್ಯ ಅಂದರೆ ಚೆನ್ನಾಗಿ ನಿಯಮನ ಮಾಡಿ ಅಂದರೆ ಅದನ್ನು ಮುಚ್ಚಿಬಿಟ್ಟು. ಮನೋ ಹೃದಿ ನಿರುದ್ಧ್ಯ ಚ, ಮನಃ ಮನಸ್ಸನ್ನು ಹೃದಿ ಅಂತ ಹೇಳಿದರೆ, ಹೃದಿ ಅಂತ ಹೇಳಿದರೆ ಹೃತ್ ಹರಿಸುವವನು ಭಗವಂತ, ಆ ಭಗವಂತನನ್ನಲ್ಲಿ ನಿರುದ್ಧ್ಯ ನಿರೋಧ ಮಾಡಿ, ಹೃದಿ ಅಂದರೆ ಹೃದಯದಲ್ಲಿ ಅಂತ ಅರ್ಥ ಅಲ್ಲ, ಭಗವಂತನಲ್ಲಿ ಅಂತ ಅರ್ಥ. ನಿರುದ್ಧ್ಯ ಚ ನಿರೋಧವನ್ನು ಮಾಡಿ ಮೂಧ್ನಿ ಆದಾಯ, ಮೂಧ್ನಿ ತಲೆಯ ಮೇಲ್ಭಾಗಕ್ಕೆ ಆದಾಯ ತಂದು, ಯಾವುದು ಪ್ರಾಣಂ, ಆ ಪ್ರಾಣವನ್ನು ಅಲ್ಲಿ ಆತ್ಮನಃ ಪ್ರಾಣಂ ತನ್ನ ಪ್ರಾಣವನ್ನು ಅಲ್ಲಿ ತಂದಿಟ್ಟು ಆಸ್ಥಿತ ಯೋಗಧಾರಣ ಯೋಗಧಾರಣೆಯನ್ನು ಮಾಡಿದವರಾಗಿರ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಏವಂ ಧ್ಯೇಯಸ್ವರೂಪಂ ತತ್ ಸ್ಮರಣ ಪ್ರಕಾರೋಕ್ತಿಂ ಚ ಪ್ರತಿಜ್ಞಾಯ ಇದಾನೀಂ ತತ್ ಪ್ರಕಾರಮಾಹ. ಮುಂಚಿನ ಶ್ಲೋಕದಲ್ಲಿ ಕೃಷ್ಣ ಪ್ರತಿಜ್ಞೆ ಮಾಡಿದ, ನಾನಿದ್ದು ನಿನಗೆ ಪ್ರವಕ್ಷ್ಯಾಮಿ ಸಂಗ್ರಹೇಣ ಪ್ರವಕ್ಷ್ಯೆ ಸಂಕ್ಷೇಪವಾಗಿ ಹೇಳ್ತೀನಿ ಅಂತ ಹೇಳಿದ್ದಾನಲ್ವಾ. ಅಸಂಕ್ಷೇಪವಾಗಿ ಹಾಗೆ ಹೇಳ್ತಾನೆ ಭಗವಂತ, ಈ ವಿಧವಾಗಿ ಹೇಳ್ತಾ ಇದ್ದಾನೆ, ಸಂಕ್ಷೇಪವಾದ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಏವಂ ಈ ವಿಧವಾಗಿ ಧ್ಯಾಯ ಧ್ಯೇಯಸ್ವರೂಪಂ, ಸೊ ಏವಂ ಧ್ಯೇಯಸ್ವರೂಪಂ, ಹೀಗೆ ಧ್ಯಾನಿಸಬೇಕಾದಂತಹ ಭಗವಂತನ ಸ್ವರೂಪವನ್ನು ತತ್ ಸ್ಮರಣ ಪ್ರಕಾರಂ, ಅದರ ಸ್ಮರಣ ಮಾಡುವ ಪ್ರಕಾರವನ್ನು ತತ್ ಸ್ಮರಣ ಪ್ರಕಾರ ಉಕ್ತಿಂಚ, ಆ ವಿಧವಾಗಿ ಸ್ಮರಣೆ ಮಾಡುವಂತಹ ಪ್ರಕಾರವನ್ನು ಹೇಳುವೆನು ಅಂತ ಹೇಳಿದ್ದು. ಸೊ ತತ್ ಧ್ಯೇಯಸ್ವರೂಪಂ ತತ್ ಸ್ಮರಣ ಪ್ರಕಾರ ಉಕ್ತಿಂಚ ಪ್ರತಿಜ್ಞಾಯ, ಪ್ರತಿಜ್ಞೆ ಮಾಡಿದ್ದಾನೆ ಮುಂಚಿನ ಸ್ವಲ್ಲಿ, ಆಗ ಅಲ್ಲಿ ಪ್ರತಿಜ್ಞೆ ಮಾಡಿ ಇಲ್ಲಿ ಈಗ ಸ್ಮರಿಸುವ ಆ ಪ್ರಕಾರವನ್ನು ಇದಾನೀ ನೌ ಇವಾಗ ಪ್ರತಿಜ್ಞಾಯ ಸಚ ಪ್ರತಿಜ್ಞೆಯ ಹಾಗೆ ಪ್ರತಿಜ್ಞೆಯನ್ನು ಮಾಡಿ ಇದಾನೀ ಇವಾಗ ನೌ ತತ್ ಪ್ರಕಾರ ಮಹ ಆ ಪ್ರಕಾರವನ್ನು ತಿಳಿಸಿಕೊಡ್ತಾ ಇದ್ದಾನೆ, ಸ್ಮರಿಸುವ ಪ್ರಕಾರವನ್ನು ತಿಳಿಸಿಕೊಡ್ತಾ ಇದ್ದಾನೆ ಈ ಸರ್ವದ್ವಾರಾಣಿ ಅನ್ನೋ ಶ್ಲೋಕದಿಂದ. ಸರ್ವ ಇತಿ ಸರ್ವದ್ವಾರಾಣಿ ವಾಯು ಸಂಚಾರ ಸ್ಥಾನ ಸರ್ವಸುಷು ಸುಷುಮ್ನೇತರ ನಾಡಿ ನಿಯಮ್ಯ ಅಂಥೇಳಿ, ಅಂದರೆ ಸರ್ವದ್ವಾರಾಣಿ ನಿಯಮ್ಯ ಅಂಥೇಳಿ ಇಲ್ಲಿ ಸರ್ವದ್ವಾರ ಪ್ರಾಣವಾಯುವಿನ ಸಂಚಾರ ಸ್ಥಾನವಾದ ನಾಡಿಗಳಲ್ಲಿ ಸುಷುಮ್ನ ನಾಡಿ ಹೊಂದಿದೆ, ಅದನ್ನು ಬಿಟ್ಟು ಉಳಿದೆಲ್ಲ ನಾಡಿಗಳನ್ನು ನಿಯಂತ್ರಿಸಿ. ಸೊ ಸರ್ವದ್ವಾರಾಣಿ ಸಂಯಮ್ಯ ಅಂದರೆ ಈಗ ಬ್ರಹ್ಮನಾಡಿ ಇದೆ ಮಧ್ಯಲ ಇರುವಂತಹ ಸುಷುಮ್ನ ನಾಡಿ, ಆ ಸುಷುಮ್ನ ನಾಡಿ ಮಾತ್ರ ಅಲ್ಲ ಬೇರೆ ನಾಡಿಗಳೆಲ್ಲ ಇದೆ, ಆ ನಾಡಿಗಳ ಮೂಲಕವಾಗಿ ಹೋದರೂ ಕೂಡ ತಪ್ಪು ದಾರಿ. ಸೊ ಅದೆಲ್ಲವೂ ಕೂಡ ನಾಟ್ ಓನ್ಲಿ ನವದ್ವಾರಗಳನ್ನು ಕಟ್ಟಿ ಹಾಕುವುದು ಮಾತ್ರವಲ್ಲದೆ ಸುಷುಮ್ನ ನಾಡಿಕ್ಕಿಂತ ಬೇರೆಯಾದ ಎಲ್ಲ ನಾಡಿಗಳಲ್ಲಿ ಕೂಡ ಕ್ಲೋಸ್ ದೆಮ್ ಆಲ್, ಎಲ್ಲ ದ್ವಾರಗಳನ್ನು ಅವುಗಳನ್ನು ಕೂಡ ಮುಚ್ಚಿಬಿಟ್ಟು, ಸೊ ಎಲ್ಲ ಉಳಿದ ನಾಡಿಗಳನ್ನೆಲ್ಲ ಕೂಡ ನಿಯಂತ್ರಣ ಮಾಡಿ ಹೃದಿ ಹೃದಿ ಅಂತ ಹೇಳಿದರೆ ಇದಕ್ಕೆ ಹೃದಿ ಸೊ ಇಲ್ಲಿ ಹೇಳ್ತಾರೆ ಸರ್ವದ್ವಾರಾಣಿ ವಾಯು ಸಂಚಾರ ಸ್ಥಾನ ಸರ್ವ ಸುಷುಮ್ನೇತರ ನಾಡಿ ನಿಯಮ್ಯ ಸುಷುಮ್ನಕ್ಕಿಂತ ಬೇರೆಯಾದ ಎಲ್ಲ ನಾಡಿಗಳನ್ನು ನಿಯಮನ ಮಾಡಿ ಹೃದಿ ಅಂದರೆ ಹೃತ್ 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 ಹರತಿ ಹೃದಿ ಹರತಿ ಅಂದರೆ ಹರತಿ ಜಗದಿತಿ ಹೃನ್ನಾಮಕೇ ನಾರಾಯಣೇ ಹೃದಿ ಅಂದರೆ ಹೃತ್ನಲ್ಲಿ ಹೃತ್ ಅಂದರೆ ಏನು ಹರಿಸುವವನು ಅಂತ ಅರ್ಥ ಹರಿಸುವವನು ಅಂದರೆ ಭಗವಂತ ಹರಿಸುತ್ತಾನೆ ಅಂದರೆ ಏನು ಹೀರ್ಕೊಳ್ತಾನೆ ಹೀ ಜಸ್ಟ್ ಪ್ರಳಯ ಕಾಲ ಬಂದಾಗ ಎಲ್ಲ ಜಗತ್ತನ್ನು ತನ್ನ ಒಳಗೆ ಹೀರ್ಕೊಂಡು ಬಿಡ್ತಾನೆ ಆದ್ದರಿಂದ ಜಗತ್ ಸಂಹಾರಕ ಅನ್ನೋ ಅರ್ಥ ಸೊ ಹೃದಿ ಅಂದರೆ ಹೃದ್ನಾಮಕ ನಾರಾಯಣೆ ಹರತೇಹೆ ಕ್ಲಿಪ್ ಹಸ್ವಸ್ಯ ಪಿತಿ ಕೃತಿ ತಕ್ ಅಂಥೇಳಿ ಇಲ್ಲಿ ಅದರ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ ಹರತಿ ಅಂತ ಹೇಳಿದರೆ ಹೃತ್ತಂತ ಕರೆಸಿಕೊಳ್ಳಲ್ಪಡುವಂತಹ ನಾರಾಯಣನಲ್ಲಿ ಹೃದಾತುವಿಗೆ ಕ್ಲಿಪ್ ಪ್ರತ್ಯಯ ಬಂದಿದೆ ಅಂಥೇಳಿ ಹಸ್ವಸ್ಯ ಪಿತಿ ಕೃತಿ ಅಂಥೇಳಿ ವ್ಯಾಕರಣ ಸೂತ್ರ ಒಂದು ಅದನ್ನು ಹೇಳಿಬಿಟ್ಟು ಹಸ್ವದಿಂದ ಅಂತವಾದಂತಹ ಧಾತುವಿಗೆ ಇಲ್ಲಿ ಕೃತ್ ಅನ್ನುವ ಪ್ರತ್ಯಯ ಪರವಾಗಿದ್ದಾಗ ತುಗಾಗಂ ಬರ್ತಿ ಅಂತೇಳಿ ಒಂದು ವ್ಯಾಕರಣದ ಒಂದು ಪ್ರಿನ್ಸಿಪಲ್ ಇದೆ ಅದರ ಮೂಲಕವಾಗಿ ಏನಾಗತ್ತೆ ಅಂತ ಹೇಳಿದರೆ ಕೃತ್ ಅನ್ನುವ ಶಬ್ದದಲ್ಲಿ ಹೃದಿ ಅನ್ನುವ ಶಬ್ದ ಅದು ಹೃದಿಯಾಗಿ ಪರಿಣಾಮ ಹೊಂದಿದೆ ಅಂದರೆ ನಾರಾಯಣನಲ್ಲಿ ಅಂತ ಅರ್ಥ ಹೃದಿ ನಾರಾಯಣನಲ್ಲಿ ಮನಃ ಮನಸ್ಸನ್ನು ನಿರುದ್ಧ ನಿರೋಧ ಮಾಡಿ ಅಂದರೆ ನಿಲ್ಲಿಸಿ ಮನವು ಮನಃ ನಿರುದ್ಧ ಚ ಆತ್ಮನಃ ಪ್ರಾಣ ಏನ ನಿರೋಧ ಮಾಡ್ತಾನೆ ಏನು ನಿಲ್ಲಿಸ್ತಾ ಇದ್ದಾನೆ ಹೃತ್ನಲ್ಲಿ ಪರಮಾತ್ಮನಲ್ಲಿ ನಾರಾಯಣನಲ್ಲಿ ನಾರಾಯಣ ನಿಲ್ಲಿಸ್ತಾ ಇರೋದು ಆತ್ಮನಃ ಪ್ರಾಣಂ ತನ್ನ ಪ್ರಾಣವಾಯುವನ್ನು ತನ್ನ ಪ್ರಾಣವಾಯುವನ್ನು ಮೂರ್ಧ್ನಿ ಸುಷುಮ್ನಾಮಾರ್ಗೇಣ ಬ್ರಹ್ಮರಂಧ್ರೆ ಆದಾಯ ಅಂದರೆ ಮೂರ್ಧ್ನಿ ಅಂದರೆ ತಲೆಯ ಮೇಲ್ಭಾಗ ಅಲ್ಲಿ ಸುಷುಮ್ನ ನಾಡಿಯ ಮಾರ್ಗದಲ್ಲಿ ಬ್ರಹ್ಮರಂಧ್ರದ ಕಡೆ ಅಲ್ಲಿ ಆ ಪ್ರಾಣಶಕ್ತಿಯನ್ನು ತಂದು ಇಟ್ಟುಬಿಟ್ಟು ಯೋಗಧಾರಣಾಂ ಆಸ್ತಿತಃ ಯೋಗಧಾರಣಾಂ ಆಸ್ತಿತಃ ಅಂತ ಹೇಳಿದರೆ ಯೋಗಧಾರಣ ಅಂದರೆ ಏನ್ರಿ ಅಂತ ಹೇಳಿದರೆ ನಾವು ಕಪಿಲಗೀತೆ ಮಾಡಿದಾಗ ನೋಡಿ ಖಂಡಸ್ಮೃತಿ ಅಖಂಡಸ್ಮೃತಿ ಅಂಥೇಳಿ ಭಗವಂತನ ಒಂದೊಂದೊಂದೊಂದು ಅವಯವನ್ನು ನೋಡುವುದು ಖಂಡಸ್ಮೃತಿ ಅಖಂಡಸ್ಮೃತಿ ಅಂದರೆ ಭಗವಂತನ ಯಾವ್ದು ರೂಪವನ್ನು ನೋಡೋದು ಒಂದು ಅಷ್ಟೇ ಅಲ್ಲ ಪೀಸ್ ಟೈಮ್ ಪೀಸ್ ಅಂದರೆ ಬ್ರೇಕ್ಸಿಂದ ನೋಡುವುದು ಖಂಡಸ್ಮೃತಿ ಅಖಂಡಸ್ಮೃತಿ ಬ್ರೇಕ್ ಇಲ್ಲದೆ ಕಂಟಿನ್ಯೂಸ್ ಆಗಿ ಭಗವಂತನ ಸ್ಮರಣೆಯನ್ನು ಮಾಡೋದು ಬ್ರೇಕ್ ಇಲ್ಲದೆ ಕಂಟಿನ್ಯೂಸ್ ಆಗಿ ಭಗವಂತ ಅಂದರೆ ಪ್ರಾಣ ಸಮಯದಲ್ಲಿ ಪ್ರಾಣ ಪ್ರಯಾಣ ಸಮಯದಲ್ಲಿ ಭಗವಂತನನ್ನು ಸ್ಥಿರವಾಗಿ ಬ್ರೇಕ್ ಇಲ್ಲದೆ ಸ್ಮರಣೆ ಮಾಡುವಂತಹದ್ದು ಈ ವಿಧವಾಗಿ ಯೋಗ ಧಾರಣೆ ಮಾಡುವುದಂದರೆ ಅಖಂಡ ಸ್ಮೃತಿ ಅಖಂಡತ್ವ ಅಂದರೆ ಬ್ರೇಕ್ ಇಲ್ಲದೆ ಬ್ರೇಕ್ ಬೋತ್ ಇನ್ ಟರ್ಮ್ಸ್ ಆಫ್ ಭಗವಂತನ ಒಂದೊಂದು ರೂಪ ಒಂದೊಂದು ಅವಯವನ್ನು ನೋಡೋದು ಮಾತ್ರವಲ್ಲದೆ ಪೂರ್ಣ ಭಗವದ್ ರೂಪವನ್ನು ಅಷ್ಟೇ ಅಲ್ಲದೆ ಕಂಟಿನ್ಯೂಸ್ ಆಗಿ ಬ್ರೇಕ್ ಇನ್ ಟೈಮ್ ಇಲ್ಲದೆ ನೋಡುವಂತಹದ್ದು ಅದಕ್ಕೆ ಅಖಂಡ ಸ್ಮೃತಿ ಅಂತ ಕರೀತಾರೆ ಸ್ಮೃತಿನ ಸ್ಮರಣೆ ಅಖಂಡ ಸ್ಮೃತಿ ರೂಪವಾದಂತಹ ಆ ಯೋಗ ಧಾರಣೆಯನ್ನು ಮಾಡಿ ಏವ ಅಭಿಯುಕ್ತ ಇತ್ಯಾದಿ ಹೀಗೆ ಕೂಡಿದವನಾಗಿ ಅಂಥೇಳಿ ಅದನ್ನು ಹೇಳ್ತಾ ಇದ್ದ ಸೊ ಸರ್ವದ್ವಾರಾಣಿ ಸಂಯಮ್ಯ ಮನೋಹುದಿ ನಿರುದ್ಧ ಮೂರ್ಧ್ನಿ ಆದಾಯ ಆತ್ಮನಃ ಪ್ರಾಣಂ ಆಸ್ತಿ ಯೋಗಧಾರಣ ಯೋಗಧಾರಣ ಮಾಸ್ತ ಈ ಯೋಗಧಾರಣ ರೂಪವಾದ ಒಂದು ಸಾಧನೆಯಿಂದ ಅಲ್ಲಿ ಮನಸ್ಸನ್ನು ನಿಲ್ಲಿಸಿ ತಾನು ಸಾಧನೆಯನ್ನು ಮಾಡ್ತಾನೆ ಅಂತೇಳಿ ಅದು ಹೇಳ್ತಾ ಇದ್ದಾರೆ ಅದಾದ ಮೇಲೆ ಓಮಿತ್ಯಗಾಕ್ಷರ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಃ ಪ್ರಯಾತಿ ತದಂದೇಹಂ ಸಯಾತಿ ಪರಮಾಂ ಗತಿಂ ಅಂಥೇಳಿ ಇಲ್ಲಿ ಓಮಿತ್ಯೇಕಾಕ್ಷರಂ ಓಂ ಅನ್ನುವ ಒಂದಕ್ಷರದ ವಾಚ್ಯನಾದ ಏಕಾಕ್ಷರ ವಾಚ್ಯನಾದ ಆ ಭಗವಂತನಲ್ಲಿ ಯಸ್ಯ ತದ್ ಓಮಿತ್ಯೇಕಾಕ್ಷರ ಬ್ರಹ್ಮ ಪರಂಬ್ರಹ್ಮ ಮಾಂ ವ್ಯಾಹರನ್ ಇಲ್ಲಿ ಓಮಿತ್ಯೇಕಾಕ್ಷರ ಬ್ರಹ್ಮ ವ್ಯಾಹರನ್ ವ್ಯಾಹರನ್ ಅಂದರೆ ಅನುಸ್ಮರನ್ ಅನುಸ್ಮರಣ ಅಂದರೆ ಅನುಸ್ಮರಣೆ ಮಾಡುತ್ತಾ ಓಂ ಅನ್ನುವ ಒಂದೇ ಅಕ್ಷರದಿಂದ ವಾಚ್ಯನಾದ ಪರಬ್ರಹ್ಮನನ್ನು ವ್ಯಾಹರನ್ ಅನುಸ್ಮರಣೆಯನ್ನು ಮಾಡುತ್ತಾ ಸೊ ವ್ಯಾಹರನ್ ಮಾಂ ಅನುಸ್ಮರನ್ ವ್ಯಾಹರನ್ ಅನುಸ್ಮರನ್ ಓಂ ಇತಿ ಉಚ್ಚಾರ್ಯ ತದ್ವಾಚ್ಯಂ ವ್ಯಾಹರನ್ ಅಂದರೆ ಓಂ ವ್ಯಾಹರಣ ಅಂದರೆ ಉಚ್ಚಾರಣೆ ಮಾಡುವುದು ವ್ಯಾಹರನ್ ಅಂದರೆ ಉಚ್ಚಾರಣೆ ಮಾಡ್ತಾ ಅನುಸ್ಮರಣ ಅನುಸ್ಮರಣೆಯನ್ನು ಮಾಡ್ತಾ ಉಚ್ಚಾರಣೆಯನ್ನು ಮಾಡಬೇಕು ಸ್ಮರಣೆಯನ್ನೂ ಮಾಡಬೇಕು ಎರಡನ್ನೂ ಮಾಡ್ತಾ ಸೊ ವೈಲ್ ಪ್ರೊನೌನ್ಸಿಂಗ್ ಯು ಆಲ್ಸೋ ಥಿಂಕ್ ಅಬೌಟ್ ಪರಮಾತ್ಮ ಹೀಗೆ ಉಚ್ಚಾರಣೆ ಮಾಡ್ತಾ ವ್ಯಾಹಾರ ಮಾಡುವುದು ಉಚ್ಚಾರಣೆ ಮಾಡುವುದು ಅನುಸ್ಮರಣೆ ಅನುಸೃತ್ಯ ಸ್ಮರಣೆ ಆ ಉಚ್ಚಾರಣೆಗೆ ತಕ್ಕಂತೆ ಸ್ಮರಣೆಯನ್ನು ಮಾಡುವುದು ಈ ವಿಧವಾಗಿ ಯಾರು ಮಾಡ್ತಾನೋ ವ್ಯಾಹಾರಂ ಅನುಸ್ಮರನ್ ಓಮಿ ಉಚ್ಚಾರ್ಯ ತದ್ವಾಚ್ಯಂ ಬ್ರಹ್ಮರೂಪಂ ಮಾಂ ಅನುಸ್ಮರನ್ ಅನುಸ್ಮರನ್ ಅನುಸೃತ್ಯ ಸ್ಮರನ್ ಉಚ್ಚಾರಣೆಗೆ ತಕ್ಕಂತೆ ಸ್ಮರಣೆಯನ್ನು ಮಾಡುತ್ತಾ ಯಾರಾದರೆ ಯಹ ಯಾರಾದರೆ ದೇಹಂ ತ್ಯಜನ್ ದೇಹವನ್ನು ಬಿಡತಾ ಪ್ರಯಾತಿ ಪ್ರೈತಿ ಈ ದೇಹವನ್ನು ಬಿಟ್ಟು ಪ್ರಯಾಣ ಮಾಡ್ತಾನೋ ಮರಣ ಸಮಯ ಅಂದರೆ ಹಾಗೆ ಮರಣವನ್ನು ಪಡೆಯುತ್ತಾನೋ ಸ ಯಾತಿ ಪರಮಾಂ ಗತಿಂ ಅವನು ಆ ಪರಮ ಮೋಕ್ಷಸ್ಥಾನವನ್ನು ಪಡೆಯುತ್ತಾನೆ ಅಂಥೇಳಿ ಈ ಮೂರು ಶ್ಲೋಕಗಳಲ್ಲಿ 11, 12, 13 ಶ್ಲೋಕಗಳಲ್ಲಿ ಯೋಗಧಾರಣ ಶಕ್ತಿಯಿಂದ ಪ್ರಾಣವನ್ನು ಬಿಡುವವರು ಭಗವಂತನನ್ನು ಹೇಗೆ ಪಡೆಯುತ್ತಾರೆ ಅನ್ನುವ ವಿಧಾನವನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿಗೆ ಸಂಕ್ಷೇಪವಾಗಿ ಗೀತಾವೃತ್ತಿಯನ್ನು ನಿಲ್ಲಿಸ್ತಾ ಇದ್ದೀನಿ. ಇಲ್ಲಿಗೆ ನಾವು ಅದಾದ್ಮೇಲೆ ಇಂಡಿಯಾ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ನಾಳೆದ್ದು. ಆದ್ದರಿಂದ